ಇದ್ದಾಗೆ ತೊಂದರೆ ಆಗಿ ಇದ ತಂದೆ ಮನೆ ಸೇರಿಸಲಿಲ್ಲ ಅಂತೇಳಿ ಇನ್ನೊಂದು ಕಡೆ ಎಲ್ಲ ಹೋಗ್ಬಿಡ್ತಾರೆ, ಕಾಣದೇ ಇಲ್ಲ. ಆದ್ರೆ ಒಂದು ಕೆಲಸ ಮಾಡಿರ್ತಾರೆ ಬುದ್ಧಿವಂತಲಾಗಿ, ತಾನು ಸೂರ್ಯನ ಮನೆಯಿಂದ ಹೋಗ್ಬೇಕಾದ್ರೆ ತಾನು ಹೋಗಿದ್ದು ಗೊತ್ತಾಗಬಾರದು, ತಾನು ಹುಡ್ಕೊಂಡು ಬಂದ್ರೆ ಕಷ್ಟ ಅಂತ ಯೋಚನೆ ಮಾಡಿ ತನ್ನಂತ ಒಂದು ವ್ಯಕ್ತಿ ಸೃಷ್ಟಿ ಮಾಡಿ ಇಟ್ಬಿಟ್ಟಿರ್ತಾನೆ. ಅದಕ್ಕೆ ಛಾಯಾ ಅಂತ ಹೇಳ್ತಾರೆ, ಇಮೇಜ್. ಅವಳಿದ್ದಾಗೆ ಇಲ್ಲ. ನಮಗೆ ಒಳ್ಳೆ ಸ್ವಾರಸ್ಯವಾದ ಮಾತಿದೆ, ಸಂಜ್ಞಾದೇವಿ ತಾನು ಹೋಗೋದಕ್ಕಿಂತ ಮುಂಚಿತವಾಗಿ ತನ್ನನ್ನು ಹೋಲುತಕ್ಕಂಥ ಆಕೃತಿಯನ್ನು ಸೃಷ್ಟಿ ಮಾಡಿಬಿಟ್ಟು ಅದಕ್ಕೆ ಜೀವ ಕಡೆ ತುಂಬಿ ಹೋದ್ಲರು. ಅದಕ್ಕೆ ಛಾಯಾದೇವಿ ಅಂತ ಹೆಸರಾಕಿ, ಸಂಜ್ಞಾದೇವಿಗೆ ಛಾಯಾದೇವಿ ಆಕಿ. ಇಲ್ಲಿ ಸ್ವಾರಸ್ಯವಾದ ಒಂದು ಸೂಚನೆ ಇದೆ. ಸಂಜ್ಞಾದೇವಿ ಏನೋ ಸರ್ವೋತ್ತಮಳಲ್ಲ ಜೀವೋತ್ತಮಳಲ್ಲ ಯಾರೂ ಅಲ್ಲ, ಆಕೆ ಸುಬೇರಿ ಯಮ ಸೂರ್ಯನ ಹೆಂಡತಿ ಅಷ್ಟೇನೆ. ಆಕೆಗೆ ತನ್ನ ಪ್ರತಿಕೃತಿ ಸೃಷ್ಟಿ ಮಾಡೋ ಶಕ್ತಿ ಇದ್ರೆ ಸೀತಾದೇವಿ ಶಕ್ತಿ ಇತ್ತು ಅಂತ ಆಶ್ಚರ್ಯ ಅದರೊಳಗೆ. ಸೀತಾದೇವಿ ರಾವಣ ಬರ್ತಿರ್ಲಿಕ್ಕೇನೆ ಸೀತ ಸೃಷ್ಟವಾತ್ಮನ ಪ್ರತಿಕೃತಿ ಪ್ರೇಯೌಚ ಶೀಘ್ರಂ ಕೈಲಾಸ ವರ್ಚಿತ ಪದ ಯವಸತ್ ಶಿವಾಭ್ಯಾಮ್. ತನ್ನ ಪ್ರತಿಕೃತಿಯನ್ನು ಸೃಷ್ಟಿ ಮಾಡಿ ಇಟ್ಟವರು ಸೀತಾದೇವಿ ಅಂತ ನಾವು ಕೇಳ್ತೇವೆ. ಅದಕ್ಕೆ ಗಮಕವಾದ ಕಥೆ, ನೇರವಾಗಿ ತನ್ನ ಕೃತಿಯನ್ನು ಮಾಡಿ ಹುಡುಗಿದ್ದು ಛಾಯಾ ಅಂತ ಹೆಸರಿತ್ತು. ಹಾಗೆ ಸಂಸಾರ ಮಾಡ್ಕೊಂಡಿದ್ದ, ಎಷ್ಟು ಗುಟ್ಟಾಗಿತ್ತು ಅಂದ್ರೆ ಸೂರ್ಯನಿಗೆ ಗೊತ್ತಾಗ್ಲಿಲ್ಲ ಅಂತ ಈಕೆ ಡೂಪ್ಲಿಕೇಟ್ ಅಂತ. ಇನ್ನು ಸೂರ್ಯನಿಗೆ ತನ್ನ ಹೆಂಡತಿ ಡೂಪ್ಲಿಕೇಟ್ ಅಂತ ಗೊತ್ತಾಗಲಿಲ್ಲ, ರಾವಣನಿಗೆ ಸೀತಾ ಡೂಪ್ಲಿಕೇಟ್ ಅಂತ ಗೊತ್ತಾಗಲಿಲ್ಲ. ಅಷ್ಟೇ ಅಲ್ಲ, ಬ್ರಹ್ಮವೇತ್ತ ಪುರಾಣದಲ್ಲಿ ಹೇಳ್ತಾರೆ ಲಕ್ಷ್ಮಣನಿಗೆ ನಿಜವಾದ ಸೀತೆ ಅಪರ್ಣವಾಗಲ ಅಂತ ಗೊತ್ತಾಗಲಿಲ್ಲ ಲಕ್ಷ್ಮಣನಿಗೆ ಕೂಡ. ಲಕ್ಷ್ಮಣೋ ನೈವ ಬಹುಧೇ ತದನ್ನೇ ಶಾಂತು ಕಾಕತ ಅಂತ ಬ್ರಹ್ಮವೇತ್ತ ಪುರಾಣದಲ್ಲಿ ಹೇಳುತ್ತಾರೆ. ಆ ಕ್ಷಣಕ್ಕೆ ಸಂಸಾರ ಮಾಡಿ ಮಕ್ಕಳಾಗಿಬಿಟ್ರೆ ಆಕೆಗೆ ಮತ್ತೊಬ್ಬ ಮನು ಹುಟ್ಟಿದ, ಸಾವರಣಿ ಮನು ಅಂತ ಹೆಸರು. ಇದು ವಯಸ್ಸಾದ ಸಾವರಣಿ ಶರೈಶ್ಚರ ಹುಟ್ಟಿದ, ಆಮೇಲೆ ತಾಪಿ ಅಂತ ಹುಟ್ಟಿದ್ದು, ಮೂರು ಜನ ಮಕ್ಕಳು ಹುಟ್ಟಿದ್ರು. ಮತ್ತೆ ಅಲ್ಲಿವರೆಗೂ ಗೊತ್ತಾಗಿಲ್ಲ ತನಗೆ, ಗಂಡನಿಗೆ ಗೊತ್ತಾಗಲಿಲ್ಲ, ಈ ಯಮನಿಗೆ ಗೊತ್ತಾಯ್ತದೆ. ಹೇಗೆ ಗೊತ್ತಾಯ್ತು ಅಂದ್ರೆ ಈ ಛಾಯಾದೇವಿ ತನ್ನ ಮಕ್ಕಳು ಹುಟ್ಟವರಿಗೂ ಕೂಡ ಈ ಸಂಜ್ಞಾದೇವಿ ಮಕ್ಕಳನ್ನ ತನ್ನ ಮಕ್ಕಳಂತಾನೆ ನೋಡ್ತಿದ್ಲು, ಏನು ವ್ಯತ್ಯಾಸ ಮಾಡಿರಲಿಲ್ಲ. ತನ್ನ ಸ್ವಂತ ಮಕ್ಕಳು ಹುಟ್ಟಿದ ಮೇಲೆ ಪಕ್ಷಪಾತ ಶುರುವಾಯ್ತದೆ, ಬರತಾಯಿ ಧೋರಣೆ ಅಂತಾರಲ್ಲ, ನಿಧಾನವಾಗಿ ವ್ಯತ್ಯಾಸ ಶುರುವಾಯ್ತು. ಅವರಿಗೊಂದು ಇವರಿಗೊಂದು ಧೃತರಾಷ್ಟ್ರನೇ ದೊಡ್ಡ ಎಕ್ಸಾಂಪಲ್. ನಮಗೆ ಧೃತರಾಷ್ಟ್ರ ಗಂಡಸಾಗಿ ಮಾಡಿದೆ, ಆಕೆ ಹೆಂಗಸಾಗಿ ಮಾಡ್ತಾಳೆ. ನಿಧಾನವಾಗಿ ಇವ್ರಿಗೆ ಒಳ್ಳೆಯದು ಅವ್ರಿಗೆ ಕೆಟ್ಟದ್ದು, ಇವ್ರ ಮಗಳು ಅವ್ರಿಗೆ ಆಮೇಲೆ ಇದೆಲ್ಲ ಶುರು ಮಾಡಿದರು. ಇದೆಲ್ಲ ನೋಟಿಸ್ ಮಾಡಿದರು ಮೂರು ಜನ ಕೂಡ, ಯಮ ಯಮಿ ಎಲ್ಲ ನೋಟಿಸ್ ಮಾಡಿದರು. ಯಮನೇ ತಡ್ಕೊಳ್ಳೋಕ್ಕಾಗಲಿ, ಭಾರಿ ಸ್ಟ್ರಿಕ್ಟ್. ಒಂದಿಷ್ಟು ಕೇಳಿಬಿಡ್ತಾನೆ, ಅಮ್ಮ ನೀನು ನಮ್ಮ ನಿಜವಾಗ ನಮ್ಮ ಅಮ್ಮ ಅಲ್ಲ, ಹೀಗಿದ್ದಿದ್ರೆ ನಿನ್ನ ಇವರು ಬೇರೆ ಇವರು ಬೇರೆ ಮಾಡ್ತಿರಲಿಲ್ಲ, ನೀನು ಯಾರೋ ಇರಬೇಕು ಅಂತ ಗಲಾಟೆ ಮಾಡಿಬಿಟ್ಟೆ. ಸಿಟ್ಟು ಬಂದ್ಬಿಡ್ತು, ಶಾಪ ಕೊಟ್ಬಿಟ್ಲಂತಾಕೆ. ನನ್ನೇ ಪ್ರಶ್ನೆ ಮಾಡ್ತೀರ ನೀವೀಗ, ಯಮ ನೀ ನರಕಾಧಿಪತಿ ಆಗೋದು ಶಾಪ ಕೊಟ್ಬಿಟ್ಟಂತೆ. ಯಮುನ ನೀ ನದಿಯಾಗಿ ಹೆರಿ ಅಂತ ಹೇಳಿಬಿಟ್ಲಂತೆ, ಯಮಿಗೆ ನದಿಯಾಗಿ ಹೆರಿ ಶಾಪ ಕೊಟ್ಬಿಟ್ಲಂತೆ. ಬಿಡ್ಲಿಲ್ಲ ಅವರು ಶಾಪ, ಏನಾದ್ರು ಕೊಟ್ಟುಕೊಂಡು ಸೂರ್ಯ ಮುಂದೆ ಹೇಳ್ಬಿಡ್ತಾರೆ, ಹೋಗ್ಬಿಟ್ಟು ಯಮದೇವರು ಹೇಳ್ಬಿಟ್ರಂತೆ. ಆಗ ಸೂರ್ಯನಿಗೆ ಯೋಚನೆ ಬಂತು, ಸೀದ ಬರ್ತಾನೆ, ಕೇಳ್ತಾನೆ ಯಾರು ಹೇಳು ಅಂತ ಕೇಳಿದಾಗ ಇನ್ನ ಮುಚ್ಚಿಟ್ಕೊಳ್ಳಕ್ಕಾಗಲಿಲ್ಲ, ನಾನು ಸಂಜ್ಞೆಯಲ್ಲ ಛಾಯಾ ಅಂತ ಹೇಳಿ. ಆಗ ಭಾರಿ ಸಿಟ್ಟು ಬಂದದ್ದು ಸೂರ್ಯನಿಗೆ, ನೀನು ಹೀಗೆ ಸುಳ್ಳು ಹೇಳಿದ್ರಿಂದ ನಿನ್ನ ಮಕ್ಕಳು ಚರೇಶ್ಚರ ಇದ್ದಾನಲ್ಲ ಆತ ಪಾಪಗ್ರಹವಾಗಲಿ ಚಾಪ ಕೊಟ್ಬಿಟ್ಟು. ಪಾಪ ಚರೇಶ್ಚರ ದೇವತೆ ಅಂತ ಪಾಪ, ಪಾಪಗ್ರಹ ಅಂತ ಹೆಸರಾಯ್ತದೆ. ಸೂರ್ಯನೇ ಕೊಟ್ಟ ಶಾಪ, ಸ್ವಂತ ತಂದೆ ಕೊಟ್ಟ ಶಾಪ ಇದೆ. ತಾಪಿ ಅಂತಿದ್ದಾಳಲ್ಲ ಅವಳು, ಅವಳು ಕೂಡ ನದಿಯಾಗಿರಲಿ ಅಂತ ಹೇಳ್ತಾಳೆ. ತಪತಿ ನದಿ ಅಂತಿದೆ, ನಾವಿದ ಬಾಂಬೆಯಿಂದ ಮುಂದೆ ಹೊರಟ್ರ ಆ ಕಡೆಗೆ ನರ್ಮದಾ ಬರುತ್ತೆ, ಆಮೇಲೆ ಮೊದಲು ತಪತಿ ನದಿ ಬರುತ್ತೆ. ತಪತಿ ಅಂದ್ರೆ ಒಂದೇ, ತಾಪಿ ಅಂದ್ರೆ ವಾದಿರಾಜ ಸ್ವಾಮಿಗಳು ತೀರ್ಥವನ್ನು ಕೊಂಡಾಡ್ತಾರೆ ಅದನ್ನ. ಕಥಂ ತಾಪಾಭಿಧಾ ತೆಂಬ ತಾಪಜ್ಞಾ ಇತಿ ಸಂಶಯ ಅಹತಾಪ ಪ್ರದಾಯಿನ್ಯಾ ತವ ಸಂದರ್ಶನಾತ್ಗತ. ತೀರ್ಥ ಪ್ರಬಂಧದಲ್ಲಿ ತಾಪಿ ನದಿಯನ್ನು ಕೊಂಡಾಡಿದ್ದಾರೆ, ನದಿಯಾಗಿ ಹೇರಿ ಅಂತ ಶಾಪ ಕೊಟ್ಟರು. ಅವಳು ಕೊಟ್ಟ ಶಾಪ ಇವ್ರ ಮಕ್ಕಳಿಗೂ ಬಂತೀಗ, ಕಂಡವ್ರ ಮಕ್ಕಳಿಗೆ ಶಾಪ ಕೊಟ್ಟರೆ ಸ್ವಂತ ಮಕ್ಕಳು ಫಲಪರಾಗ್ತಾರೆ ಅಂತ. ಶಾಪ ಕೊಟ್ಟ ಮೇಲೆ ಇದ ಹೊರಟ್ರವರು ಯಾರು ಸೂರ್ಯ ಎಂತಿ ಎಲ್ಲಿದ್ದಾಳೆ ಅಂತ ಹಿಡ್ಕೊಂಡು ಮಾವನ ಮನೆಗೆ ಹೋದ್ರೆ ಅವತ್ತೇ ಕಳಿಸಿನಲ್ಲ ಅಂತ ಹೇಳಿದ್ರು. ಪಾಪ ನಾವು ಒಳಗೆ ಸೇರಿಸಲಿಲ್ಲ ಅಂತ ಹೇಳಿದಾಗ ಕೇಳ್ತಾರೆ, ಎಲ್ಲಿರಬಹುದು ಅಂತ ಯೋಚನೆ ಮಾಡಿ ದೇವತೆಗಳ ಉಪಾಯ ಅಂದ್ರೆ ಧ್ಯಾನ ಕೊಡೋದು, ನಮ್ಮ ಉಪಾಯ ಕಣ್ಣು ತೆಗೆಯೋದು, ಅವ್ರ ಉಪಾಯ ಕಣ್ಣು ಮುಚ್ಚೋದು, ಇಷ್ಟೇ ವ್ಯತ್ಯಾಸ. ಕಣ್ಣು ತೆಗೆದ್ರೆ ನಮಗೆ ಕಾಣ್ತದೆ ಜಗತ್ತು, ಕಣ್ಣು ಮುಚ್ಚಿದ್ರೆ ಕಾಣ್ತಾ ಇತ್ತು ಅವರಿಗೆ ಬೇಕಾದ ಉತ್ತರ ಸಿಕ್ಕಿ. ಕುರುಜಾಂಗನ ಪ್ರದೇಶದೊಳಗೆ ಆ ಸಂಜ್ಞಾದೇವಿ ಕುದುರೆ ವೇಷ ಹಾಕೊಂಡು ಕುದುರೆ ರೂಪದಲ್ಲಿ ಓಡಾಡ್ತಾ ಇದ್ಲು, ಯಾಕೆಂದ್ರೆ ಮನುಷ್ಯ ಸಾಹಸ ಬೇಡ, ದೇವಲೋಕ ಬಿಟ್ಟು ಬಂದಾಗಿಬಿಟ್ಟಿದೆ, ಇದು ಪ್ರಾಣಿ ಜನ್ಮ ವಾಸಿ ಅಂತ ಹೆಣ್ಣು ಕುದುರೆಯಾಗಿ ಓಡಾಡ್ತಾ ಇತ್ತ. ಅಲ್ಲಿಗೆ ಸೂರ್ಯ ಬರ್ತಾರೆ, ಬಂದು ನೋಡಿದರಂತೆ ಹೆಂಡತಿ ತಮಾಷೆ ಮಾಡಬೇಕು ಅನ್ಸುತ್ತೆ. ತಮಾಷೆ ಮಾಡಬೇಕು, ತಾನು ಕುದುರೆ ರೂಪ ತಗೊಂಡಿರುತ್ತೆ, ಸೂರ್ಯ ಕೂಡ ಕುದುರೆ ರೂಪ ತಗೊಳ್ತಾ ಇದ್ದ. ಸರಿ ಏಳು ಕುದುರೆ ಇರೋದು ಆತನಿಗೆ, ಏಳು ಕುದುರೆಯ ರಥ ಆತನದ್ದು, ಸನ್ನಿವೇಶ ತಗೊಂಡು ಬಿಟ್ಟು ಆ ಕುದೇ ರೂಪದಲ್ಲಿ ಸಂಜ್ಞಾದೇವಿ ವಿಹಾರವನ್ನು ಮಾಡ್ತಾರೆ. ಆ ಕ್ಷಣಕ್ಕೆ ಆಕೆಗೆ ಕಷ್ಟ ಗೊತ್ತಾಗಲಿಲ್ಲ ಯಾರು ಅಂತ ಹೇಳಿಬಿಟ್ಟು, ತನ್ನ ಗಂಡನೆ ಅಂತ ಗೊತ್ತಾಗಲಿಲ್ಲ, ಮೊದಲು ಹೆಂಡತಿ ಯಾರು ಅಂತ ಆತ ಗೊತ್ತಾಗಿದ್ದಿಲ್ಲ, ಈ ಗಂಡ ಯಾರೋ ಅಂತಿದ್ದು ಗೊತ್ತಾಗಿ ಯಾವುದೋ ಕುದುರೆ ಅಂತ ತಿಳ್ಕೊಂಡ್ಬಿಟ್ಟು ಮೂಗಿನಿಂದ ರೇತಸನ್ನು ಹೊರಗೆ ಹಾಕಿಲ್ಲದು. ಆಗ ಎರಡು ಮಕ್ಕಳು ಹುಡ್ತಾರೆ, ಅವರೇ ಅಶ್ವಿನಿ ದೇವತೆಗಳು ಅಂತ ಹೆಸರಾಯ್. ಸೂರ್ಯ ಮತ್ತು ಸಂಜ್ಞೆಯರ ಎರಡನೇ ದಾಂಪತ್ಯದ ಮಗುವಾಗಿ ಹುಟ್ಟಿದ್ದು, ಕುದುರೆ ರೂಪದಲ್ಲಿ ಹುಟ್ಟಿದ್ರಿಂದ ಅಶ್ವಿನಿ ದೇವತೆಗಳು ಅಂತ ಹೆಸರಾಯ್ತು. ಅವರಿಗೆ ವರ ಕೊಡ್ತಾರೆ, ನೀವು ದೇವತೆಗಳು ಅಂತ ಅನಿಸ್ರಿ, ನೀವು ದೇವ ವೈದ್ಯರುಗಳಾಗಿರಿ ಅಂತ ಹೇಳಿದ್ದಾರೆ. ತುಂಬಾ ಸ್ವರೂಪಿಗಳಾಗಿರಿ, ಅದು ಬೇರೆ, ತುಂಬಾ ಸ್ವರೂಪಿಗಳಾಗಿರಿ. ಅಶ್ವಿನಿ ದೇವತೆಗಳ ಹುಟ್ಟಿದ ಕಥೆ ಇದು. ಮತ್ತು ಸೂರ್ಯನಿಗೆ ಎಂತೆಂತ ಮಕ್ಕಳಿದ್ದಾರೆ, ಒಳ್ಳೊಳ್ಳೆ ಪೋರ್ಟಲ್ ಮಕ್ಕಳಿದ್ದಾರೆ ಅಂತ ಹೇಳ್ಕೊತಾರಲ್ಲ, ಇಂಥ ಒಳ್ಳೆ ಪೋರ್ಟಲ್ ಭಾರಿ ಕಷ್ಟ. ಒಬ್ಬ ಮಗ ನೋಡಿದರೆ ಮನ್ವಂತ ರಾಜಿಪತಿ ವಯಸ್ಸದ ಮನ್ವಂತರೇ ಒಬ್ಬ ಮಗ, ಇನ್ನೊಬ್ಬ ಮಗ ನರಕಾಧಿಪತಿ, ಒಬ್ಬ ಮಗಳು ನದಿ, ಇನ್ನೊಬ್ಬ ಮಗ ಜನೇಶ್ವರ ಪಾಪಗ್ರಹದಲ್ಲಿ ಅಗ್ರಸ್ಥಾನ, ಮತ್ತೊಬ್ಬಳು ಮಗಳು ತಾಪಿ, ಮತ್ತೆ ಇಬ್ಬರು ಮಕ್ಕಳು ದೇವತೆ ವೈದ್ಯರು, ಮಡಿಕೆ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಅಂತ ಹೇಳ್ತಾರಲ್ಲ, ನನ್ನ ಮಕ್ಕಳು ಇಬ್ಬರು ಡಾಕ್ಟರ್ ಆಗಿದ್ದಾರೆ ಅಂತ ಹೇಳ್ಕೊಳ್ತಕ್ಕಂಥದ್ದು ನಾಸತ್ಯ ಮತ್ತು ದಸರಾ ಅಂತ ಅವರಿಗೆ ಹೆಸರು. ಇಬ್ಬರು ಕೂಡ ಅತ್ತಂತ ಮಕ್ಕಳಿದ್ದಾರೆ, ಅಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಇಬ್ಬರು. ಸೂರ್ಯನಿಗೆ ಒಬ್ಬ ಯಮ ಒಬ್ಬ ಶನಿ, ಬಹಳ ಇಂಪಾರ್ಟೆಂಟ್. ಯಮ ಸತ್ ಮೇಲೆ ಕಾಡ್ತಾನೆ, ಶನಿ ಬದುಕಿದಾಗ ಕಾಡ್ತಾನೆ. ಇಬ್ಬರು ಗಾತೆ ಕೇಳಿದ್ರೆ ಗಾಬರಿ ಆಗಿಬಿಡ್ತೇವೆ ನಾವು. ನಮ್ಮ ಅಪ್ಪ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಹೇಳ್ತೇನೆ ಅಂತಾರಷ್ಟೆ, ನಮ್ಮ ಅಪ್ಪ ಹೇಳ್ತೇನೆ, ನಮ್ಮ ಮಕ್ಕಳಿಗೆ ಹೇಳ್ತೇನೆ ಹೆಚ್ಚು ಕಡೆ ಮಾಡಿದರೆ ಅಂತೆ. ಅದಕ್ಕೆ ನಮಗೆ ಯಮನೂ ಕಾಡಬಾರದು, ಶನಿನೂ ಕಾಡಬಾರದು ಅಂತಿದ್ರೆ ಅವ್ರ ಅಪ್ಪನ ಕಾಲು ಹಿಡ್ಕೋಬೇಕು. ಸಂಧ್ಯಾವನ್ನೇ ಮಾಡಿ ಸೂರ್ಯ ಅಡಿಕೆ ಕೊಡ್ರಿ, ಇಬ್ಬರು ಸರಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ನಿತ್ಯ ಸಂಧ್ಯಾವನ್ನೇ ಮಾಡಿದ್ರೆ ನಮ್ಮ ಅಪ್ಪಗೆ ಅಡಿಕೆ ಕೊಟ್ಟಿದ್ದಾರೆ ಅಂತ ಮಕ್ಕಳಿಬ್ಬರು ನಮ್ಮ ಉಳಿದು ಬಿಡ್ತಾರೆ. ಅಂದ್ರೆ ಈ ಕಥೆ ಕೇಳಿದ ಮೇಲೆ ಸಂಧ್ಯಾವನ್ನೇ ಮಾಡಲೇಬೇಕು ಅನ್ನೋ ಬುದ್ಧಿ ಬರುತ್ತೆ. ನರಸಿಂಹ ಪುರಾಣದ ಫಲಶ್ರುತಿಯಾಗಿ ಪ್ರತಿಯೊಬ್ಬರು ಕೂಡ ಅನುಷ್ಠಾನ ಮಾಡಬೇಕು. ಮತ್ತೆ ಅಶ್ವಿನಿ ದೇವತೆಗಳು ಸೂರ್ಯನ ಮಕ್ಕಳಾದ್ರಿಂದ ಆರೋಗ್ಯ ಸರಿ ಹೋಗ್ತದೆ. ಆರೋಗ್ಯಂ ಭಕ್ತರಾದಿಚ್ಛೇತ್ ಅಂದ್ರೆ ಇದೆಲ್ಲ ಕಥೆ ಕೇಳಿದಾಗ ನಮ್ಮ ಜೀವನದಲ್ಲಿ ನಿತ್ಯ ಕರ್ಮಾನುಷ್ಠಾನದ ಮಹತ್ವ ಇರುವಂತಕ್ಕ ದೊಡ್ಡ ತತ್ವವನ್ನ ಅರ್ಥ ಮಾಡಿಕೊಳ್ಬಹುದು. ಈ ಹಿನ್ನೆಲೆಯಲ್ಲಿ ಪುರಾಣಗಳೆಲ್ಲ ಕೇಳಿಬಿಡೋವೆಲ್ಲ ಅದನ್ನ ಕೇಳಿ ಅನುಷ್ಠಾನ ತಂದ್ಕೊಂಡ್ಬಿಟ್ಟಾಗ ಅದರ ಮಹತ್ವ ಏನಂತ ತಿಳಿಯುತ್ತೆ. ಇಂತ ಮಹಾನುಭಾವರ ಕಥೆಗಳ ಸುರಿಮಣೆ ಕೊಡ್ತಕ್ಕಂಥದ್ದು ನರಸಿಂಹ ಪುರಾಣ. ನಾಳೆ ಮತ್ತು ನಾಡಿದ್ದು ಇನ್ನು ಇಂಥ ಅನೇಕ ಕಥೆಗಳನ್ನ, ನರಸಿಂಹಾವತಾರದ ಕಥೆ ಬಹಳ ಸ್ವಾರಸ್ಯವಾಗಿ ಬರುತ್ತೆ, ಇದ್ರೊಳಗೆ ನರಸಿಂಹಾವತಾರ ಕಥೆ ಬರುತ್ತೆ, ಬಹಳ ವಿಚಿತ್ರ ರೀತಿಯಲ್ಲಿ ಬರುತ್ತೆ, ಅದನ್ನು ನೋಡೋಣ. ಬೆಳೆದ ಬೇರೆ ಅವತಾರದ ಕಥೆ, ಇನ್ನು ಕೆಲವು ವಿಚಿತ್ರ ಕಥೆಗಳು ನಮ್ಮ ಮೊದಲೇ ಹೇಳಿದ್ದೇನೆ. ಇಡೀ ನರಸಿಂಹ ಪುರಾಣ ಬೇಕಾದ್ರೆ ತಿಂಗಳು ಗಟ್ಟಲೇ ಬೇಕು, ಇದು ಹೇಳ್ತಿದ್ರೆ ಎಲ್ಲ ಹೇಳೋದಿಲ್ಲ. ಅಲ್ಲಿ ಎಲ್ಲಿ ಬೇರೆ ಪುರಾಣದ ಇವರುಗಳು ಎಲ್ಲೆಲ್ಲಿ ಕೇಳಿರೋದಿಲ್ಲವಲ್ಲ ಅಂಥದ್ದನ್ನು ಮಾತ್ರ ಆರಿಸಿ ನಾಳೆ ಮತ್ತು ನಾಡಿದ್ದು ಶುರುವಾಗದ ತಡ ಆಯಿತು, ನಾಳೆ ಸರಿಯಾಗಿ ಜನವನ್ನ ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.